ಹ್ಯೂಮನ್ ಪೋಡಿಯಂ ಎಂಟಿಆರ್ ಸಿಯಾಟೆಲ್ ಮತ್ತು ಮಯ್ಯಾ ಪಬ್ಲಿಕೇಶನ್ ಸಹಭಾಗಿತ್ವದಲ್ಲಿ ಪ್ರಸ್ತುತಪಡಿಸುತ್ತದೆ ಪಾತಕ ಲೋಕ ಕನ್ನಡ ಟ್ರೂ ಕ್ರೈಮ್ ಪಾಡ್ಕಾಸ್ಟ್ ಕೇಸ್ 3 ಬೆಳದಿಂಗಳ ಕೊಲೆಗಾರ. ಸೆಂಟ್ರಲ್ ರೇಂಜ್ ಪೊಲೀಸರು ಇಷ್ಟೆಲ್ಲ ಸರ್ಕಸ್ ಮಾಡುತ್ತಿದ್ದಾಗ ಬೆಂಗಳೂರು ಪೊಲೀಸರು ಒಂದು ಕೇಸಿನ ಬೆನ್ನು ಹತ್ತಿದ್ದರು. ಬೆಂಗಳೂರಿನ ANZ ಗ್ರೀನ್ಲೆಸ್ ಬ್ಯಾಂಕಿನಲ್ಲಿ ಕೆಲಸ ಮಾಡುತ್ತಿದ್ದ ಸುಪರ್ಣ ಎಂಬ ಮಹಿಳೆಯ ಕೊಲೆ ಬೆಂಗಳೂರಿನ ಪೊಲೀಸರಿಗೆ ತಲೆನೋವಾಗಿತ್ತು. ಎಂದಿನಂತೆ ಸುಪರ್ಣ ತಮ್ಮ ಕೈನೆಟಿಕ್ ಹೊಂಡದಲ್ಲಿ ಕಚೇರಿಗೆ ಹೋಗಿದ್ದರು. ಕಚೇರಿ ಮುಗಿದ ನಂತರ ಆಫೀಸಿನ ಪಾರ್ಟಿಯೊಂದರಲ್ಲಿ ಭಾಗವಹಿಸಬೇಕಾಗಿತ್ತು. ಅದು ಬಹುರಾಷ್ಟ್ರೀಯ ಬ್ಯಾಂಕ್ ಆಗಿದ್ದರಿಂದ ಒಳ್ಳೆಯ ಹುದ್ದೆಯಲ್ಲಿದ್ದ ಸುಪರ್ಣ ಪಾರ್ಟಿಯಲ್ಲಿ ಭಾಗವಹಿಸುವುದು ಅನಿವಾರ್ಯವಾಗಿತ್ತು. ಪಾರ್ಟಿ ಮುಗಿಸಿ ಸುಮಾರು 11:30 ಸುಪರ್ಣ ತಮ್ಮ ಕೈನೆಟಿಕ್ ಹೊಂಡದಲ್ಲಿ MG ರೋಡಿನಿಂದ ಸಂಜಯ್ ನಗರದ ವ್ಯಾಪ್ತಿಗೆ ಬರುವ ಲೊಟ್ಟೆಗೊಲ್ಲನಹಳ್ಳಿ ಕಡೆಗೆ ಹೊರಟರು. ಆದರೆ ಮನೆ ತಲುಪಲಿಲ್ಲ. ಆಗಿನ್ನೂ ಬೆಳೆಯುತ್ತಿದ್ದ ಲೇಔಟ್ನಲ್ಲಿ ಇದ್ದ ತಮ್ಮ ಮನೆಯ 500 ಮೀಟರ್ ದೂರದಲ್ಲೇ ಕೊಲೆಯಾಗಿದ್ದರು. ತಲೆಯ ಹಿಂದಿನಿಂದ ಬಲವಾದ ಪೆಟ್ಟು ಬಿದ್ದಿತ್ತು. ಪರ್ಸಿನಲ್ಲಿ ಅಂತಹ ಕಳ್ಳತನ ಏನೂ ಆದಂತೆ ಕಾಣುತ್ತಿರಲಿಲ್ಲ. ಪೊಲೀಸ್ ತನಿಖೆಯಲ್ಲಿ ಯಾವುದೇ ಪ್ರಗತಿ ಕಾಣಲಿಲ್ಲ. ಏನೂ ಸುಳಿವು ಸಿಕ್ಕದಿದ್ದಾಗ ಅವರ ಸಹೋದ್ಯೋಗಿಗಳು ಯಾರಾದರೂ ಕೊಲೆ ಮಾಡಿಸಿರಬಹುದೇ ಎಂಬ ದಿಕ್ಕಿನಲ್ಲೂ ಪೊಲೀಸರು ಹುಡುಕಿದರು. ಅದೂ ಇಲ್ಲದಾಗ ಅವಿವಾಹಿತಳಾಗಿದ್ದ ಸುಪರ್ಣ ಅವರನ್ನ ಯಾರಾದರೂ ಹುಡುಗರು ಕೊಲೆ ಮಾಡಿರಬಹುದೇ ಎನ್ನುವುದನ್ನು ಸಹ ಯೋಚಿಸಿದರು. ಯಾವುದೇ ಸುಳಿವು ಸಿಕ್ಕದಿದ್ದಾಗ ಗ್ರೀನ್ಲೆಸ್ ಬ್ಯಾಂಕಿನವರು ಮೇಲಿಂದ ಮೇಲೆ ಒತ್ತಡ ತರಲು ಆರಂಭಿಸಿದರು. ಈ ಮಧ್ಯೆ ರಾಜ್ಯದ DG ಮತ್ತು IGP ಆಫೀಸ್ನಲ್ಲಿ ರಿವ್ಯೂ ಮೀಟಿಂಗ್ ಒಂದನ್ನು ಕರೆಯಲಾಗಿತ್ತು. ಎಲ್ಲಾ ನಗರಗಳ ಕಮಿಷನರ್ಗಳು ಮತ್ತು ಎಲ್ಲಾ ರೇಂಜಿನ DIGಗಳು ಭಾಗವಹಿಸಿದ ಈ ಮೀಟಿಂಗ್ನಲ್ಲಿ ಜಯಪ್ರಕಾಶ್ ಸಹ ಹೋಗಿದ್ದರು. ಆ ಮೀಟಿಂಗ್ನಲ್ಲಿ ಸೆಂಟ್ರಲ್ ರೇಂಜ್ನಲ್ಲಿ ನಡೆಯುತ್ತಿರುವ ಹೈವೇ ಕೊಲೆಗಳ ಬಗ್ಗೆ ಪ್ರಸ್ತಾಪಿಸಿದ ಜಯಪ್ರಕಾಶ್ 40 ಕೇಸುಗಳಿದ್ದ ಫೈಲನ್ನು ಭಾಗವಹಿಸಿದ ಎಲ್ಲರಿಗೂ ಹಂಚಿದರು. ಏಕೆಂದರೆ ಸೆಂಟ್ರಲ್ ರೇಂಜ್ನಲ್ಲಿ ಆಗುವ ಕೊಲೆಗಳು ರಾಜ್ಯದ ಎಲ್ಲಾ ಭಾಗದಲ್ಲಿ ಆಗುವ ಸಾಧ್ಯತೆ ಇತ್ತು. ಈ ಫೈಲನ್ನು ನೋಡುತ್ತಿದ್ದ ಆಗಿನ ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ರೇವಣ್ಣ ಸಿದ್ದಯ್ಯನವರಿಗೆ ಮೊದಲು ತಲೆಗೆ ಬಂದಿದ್ದು ಸುಪರ್ಣ ಕೊಲೆ. ತಲೆ ಹಿಂದುಗಡೆ ಕತ್ತಿನಿಂದ ಸ್ವಲ್ಪ ಮೇಲಕ್ಕೆ ಬಿದ್ದ ಒಂದೇ ಏಟಿಗೆ ಸುಪರ್ಣ ಪ್ರಾಣ ಬಿಟ್ಟಿದ್ದರು. ಮೀಟಿಂಗ್ ಮುಗಿಸಿ ಬಂದವರೇ ACP BK ಮುನಿಯಪ್ಪ ನೇತೃತ್ವದಲ್ಲಿ ಒಂದು ಟೀಮ್ ಮಾಡಿ ಸುಪರ್ಣ ಕೊಲೆ ಮತ್ತು ಈ ಯಮಹಾ ಬೈಕಿನ ಮೇಲೆ ಬರುವ ಹೈವೇ ಕೊಲೆಗಾರನನ್ನ ಲಿಂಕ್ ಮಾಡಿ ತನಿಖೆ ಮಾಡಲು ಹೇಳಿದರು. ಒಂದು ತಿಂಗಳ ಕಾಲ ಬೆಂಗಳೂರು ಪೊಲೀಸರು ಸಹ ಬೆಂಗಳೂರಿನ ಎಲ್ಲಾ ಹೈವೇಗಳಲ್ಲಿ ಸುತ್ತಾಡಿ ನೋಡಿದರು. ಆದರೆ ಅವರಿಗೆ ಯಮಹಾ ಮೋಟಾರ್ ಸೈಕಲ್ಲಿನ ಮೇಲೆ ಬರುವ ಕಿಲ್ಲಿಂಗ್ ಮಷಿನ್ ಸಿಗಲಿಲ್ಲ. ಎಲ್ಲಾ ಹಳೆ ಕೇಸುಗಳನ್ನು ತೆಗೆದು ನೋಡಿದರೂ ಯಾವುದೇ ಮಾಹಿತಿ ಇರಲಿಲ್ಲ. ಈ ಮಧ್ಯೆ ಮುನಿಯಪ್ಪನವರಿಗೆ ಪರಿಚಯವಾಗಿದ್ದ ತಮಿಳುನಾಡಿನ ಒಬ್ಬ ಸಬ್ ಇನ್ಸ್ಪೆಕ್ಟರ್ ಬೆಂಗಳೂರಿಗೆ ಬಂದು ಒಂದು ಚೀಟಿಯನ್ನ ಕೊಟ್ಟರು. ಆ ಚೀಟಿ ಒಂದು ಯಮಹಾ ಮೋಟಾರ್ ಸೈಕಲ್ ಸರ್ವಿಸ್ ಮಾಡಿದ ಬಿಲ್ ಆಗಿತ್ತು. ಅದು ಹೊಸಕೋಟೆಯ ಹತ್ತಿರ ಒಬ್ಬ ಮೆಕ್ಯಾನಿಕ್ ಹತ್ತಿರ ಸರ್ವಿಸ್ ಮಾಡಿಸಿದ ಬಿಲ್ ಆಗಿತ್ತು. ಆ ಸಬ್ ಇನ್ಸ್ಪೆಕ್ಟರ್ ತಮಿಳುನಾಡಿನ ಗುಡಿಯಾತಂನ ಪೊಲೀಸ್ ಸ್ಟೇಷನ್ನಲ್ಲಿ ಕೆಲಸ ಮಾಡುತ್ತಿದ್ದರು. ಅವರಿಗೆ ಒಬ್ಬಳು ವೇಶ್ಯೆ ಮಾಹಿತಿದಾರಳಾಗಿದ್ದಳು. ಆ ವೇಶ್ಯೆಯ ಹತ್ತಿರ ಒಬ್ಬ ಬೆಂಗಳೂರಿನ ವ್ಯಕ್ತಿ ಆಗಾಗ ಬರುತ್ತಿದ್ದ. ಪ್ರತಿ ಬಾರಿ ಬಂದಾಗಲೂ ಏನಾದರೊಂದು ಚಿನ್ನ ತಂದಿರುತ್ತಿದ್ದ. ಆ ಚಿನ್ನವನ್ನ ಆ ವೇಶ್ಯೆಯ ಮೂಲಕ ಅಲ್ಲಿನ ಒಬ್ಬ ಲೇವಾದೇವಿಯವನ ಹತ್ತಿರ ಅಡವಿಟ್ಟು ದುಡ್ಡು ತೆಗೆದುಕೊಳ್ಳುತ್ತಿದ್ದ. ಹೀಗೆ ಒಂದು ಸಲ ಈ ವ್ಯಕ್ತಿ ತಂದ ಚಿನ್ನದ ಒಡವೆಯ ಮೇಲೆ ಆ ವೇಶ್ಯೆಗೆ ಆಸೆಯಾಗಿ ಅದನ್ನ ತನಗೆ ಕೊಡುವಂತೆ ಕೇಳಿದಳು. ಆದರೆ ಆ ವ್ಯಕ್ತಿ ಒಪ್ಪಲಿಲ್ಲ. ಆ ವಿಷಯದಲ್ಲಿ ಆ ವೇಶ್ಯೆಗೂ ಅವನಿಗೂ ಜಗಳವಾಗಿತ್ತು. ಕಡೆಗೆ ವೇಶ್ಯೆ ಆ ಒಡವೆಯನ್ನ ಅಡವಿಟ್ಟು ಆ ವ್ಯಕ್ತಿಗೆ ದುಡ್ಡು ತಂದು ಕೊಟ್ಟಳು. ಆದರೆ ಅವಳಿಗೆ ಆ ವ್ಯಕ್ತಿಯ ಮೇಲಿನ ಸಿಟ್ಟು ಹಾಗೆಯೇ ಇತ್ತು. ಆ ವ್ಯಕ್ತಿಯು ಸ್ನಾನಕ್ಕೆ ಹೋದಾಗ ವೇಶ್ಯೆಯು ಆತನ ಜೇಬನ್ನ ತಡಕಾಡಿದ್ದಾಳೆ. ಆಗ ಅವಳಿಗೆ ಈ ಚೀಟಿ ಸಿಕ್ಕಿದೆ. ಓದಲು ಬರದ ಆ ವೇಶ್ಯೆ ಮಾಹಿತಿಗಾಗಿ ತನ್ನ ಬಳಿಗೆ ಬಂದ ಸಬ್ ಇನ್ಸ್ಪೆಕ್ಟರ್ ಕೈಗೆ ಚೀಟಿಯನ್ನ ವರ್ಗಾಯಿಸಿದ್ದಾಳೆ. ಆ ವ್ಯಕ್ತಿಯು ಯಾವುದೋ ಮನೆಗಳ್ಳ ಇರಬೇಕು ಎಂದು ಊಹಿಸಿದ ಸಬ್ ಇನ್ಸ್ಪೆಕ್ಟರ್ ಈ ಚೀಟಿಯನ್ನ ಮುನಿಯಪ್ಪನವರ ಕೈಗೆ ಕೊಟ್ಟು ಅವನನ್ನ ಹುಡುಕಲು ಸಹಾಯ ಕೇಳಿದ್ದಾರೆ. ಏಕೆಂದರೆ ಆ ಬಿಲ್ಲಿನಲ್ಲಿ ನಮೂದಿಸಿದ್ದ ಮೋಟಾರ್ ಸೈಕಲ್ನಲ್ಲಿದ್ದ ನಂಬರ್ ಅಸಲಿಯಾಗಿ ಯಮಹಾ ಮೋಟಾರ್ ಸೈಕಲ್ ನಂಬರ್ ಆಗಿರಲಿಲ್ಲ. ಯಮಹಾ ಮೋಟಾರ್ ಸೈಕಲ್ ಮತ್ತು ಹೊಸಕೋಟೆ ಎಂದ ತಕ್ಷಣ ಮುನಿಯಪ್ಪನವರ ತಲೆ ಚುರುಕಾಯಿತು. ನೇರವಾಗಿ ಹೊಸಕೋಟೆಯ ಮೆಕ್ಯಾನಿಕ್ ಹತ್ತಿರ ಹೋಗಿ ಆ ಯಮಹಾ ಮೋಟಾರ್ ಸೈಕಲ್ನ ವಿವರಗಳನ್ನ ಕೇಳಿದರು. ಮೆಕ್ಯಾನಿಕ್ಗೂ ಸಹ ಆ ಮೋಟಾರ್ ಸೈಕಲ್ ಮಾಲೀಕನ ವಿವರ ಅಷ್ಟಾಗಿ ಗೊತ್ತಿರಲಿಲ್ಲ. ಆದರೆ ಅವನ ಸಹಚರನಾದ ರವಿ ಬಗ್ಗೆ ಗೊತ್ತಿತ್ತು. ಹೊಸಕೋಟೆಯಲ್ಲಿದ್ದ ರವಿಯ ವಿವರವನ್ನ ಮೆಕ್ಯಾನಿಕ್ ಬಿಚ್ಚಿಟ್ಟ. ರವಿಯನ್ನ ಹಿಡಿದುಕೊಂಡ ಮುನಿಯಪ್ಪ ಮತ್ತು ಟೀಮ್ ಆತನ ಬಾಸ್ ಬಗ್ಗೆ ಕೇಳಿದರು. ಮೊದಲು ಬಾಯಿ ಬಿಡದ ರವಿ ಪೊಲೀಸರ ಏಟು ತಾಳಲಾಗದೆ ಬಾಯಿಬಿಟ್ಟ. ಆ ಮೋಟಾರ್ ಸೈಕಲ್ ಮಾಲೀಕನ ಹೆಸರು ಶ್ಯಾಮ್ ಎಂದು ಮತ್ತು ತಾನೂ ಅವನ ಸಹಚರ ಎಂದು ಒಪ್ಪಿಕೊಂಡ. ಇವರಿಬ್ಬರೂ ಮೋಟಾರ್ ಸೈಕಲ್ ಮೇಲೆ ಹೈವೇಗಳಲ್ಲಿ ಹೋಗುತ್ತಾ ಯಾರಾದರೂ ಒಂಟಿ ಜಾಗದಲ್ಲಿ ಮೋಟಾರ್ ಸೈಕಲ್ನಲ್ಲಿ ಹೋಗುವವರನ್ನು ಕಂಡರೆ ಅವರನ್ನು ಹಿಂದಿಕ್ಕುವಂತೆ ಹೋಗಿ ಕ್ರ್ಯಾಶ್ ಗಾರ್ಡ್ ರಾಡಿನಿಂದ ಬೈಕ್ ರೈಡರ್ ತಲೆಗೆ ಹೊಡೆಯುತ್ತಿದ್ದರು. ಮೋಟಾರ್ ಸೈಕಲ್ ಹಿಂದೆ ಯಾರಾದರೂ ಕುಳಿತಿದ್ದರೆ ಅವರ ತಲೆಗೆ ಮೊದಲು ಹೊಡೆಯುತ್ತಿದ್ದರು. ಹಿಂದೆ ಕುಳಿತಿದ್ದವರು ಆಯ ತಪ್ಪಿದ ತಕ್ಷಣ ರೈಡರ್ಗೆ ಬ್ಯಾಲೆನ್ಸ್ ತಪ್ಪಿ ರಸ್ತೆಗೆ ಬೀಳುತ್ತಿದ್ದರು. ಕೆಳಗೆ ಬಿದ್ದ ರೈಡರ್ ಏನಾದರೂ ಎದ್ದು ಕುಳಿತರೆ ಅವನ ತಲೆಗೂ ಏಟು ಬೀಳುತ್ತಿತ್ತು. ಇಲ್ಲದಿದ್ದರೆ ಅವರ ಜೇಬಿನಲ್ಲಿ ಅಥವಾ ಬ್ಯಾಗಿನಲ್ಲಿ ಇದ್ದದ್ದನ್ನು ಕೈಗೆ ಸಿಕ್ಕಷ್ಟು ಬಾಚಿಕೊಂಡು ಅಲ್ಲಿಂದ ಹೋಗುತ್ತಿದ್ದರು ಎಂದು ರವಿ ತಮ್ಮ ಕಥೆಯನ್ನು ಹೇಳಿದ. ರವಿಯನ್ನು ಹಿಡಿದಷ್ಟು ಸುಲಭ ಶ್ಯಾಮ್ನನ್ನು ಹಿಡಿಯುವುದು ಅಲ್ಲ ಎಂದು ಮುನಿಯಪ್ಪನವರಿಗೆ ಗೊತ್ತಾಯಿತು. ಆತನಿಗೆ ಮೂವರು ಹೆಂಡತಿಯರಿದ್ದರು. ಅವರುಗಳಲ್ಲಿ ಇಬ್ಬರ ಮನೆ ರವಿಗೆ ಗೊತ್ತಿತ್ತು. ಒಂದು ಹೊಸಕೋಟೆಯ ಹತ್ತಿರ ಮತ್ತು ಇನ್ನೊಂದು ಬೆಂಗಳೂರಿನ ರಾಮಮೂರ್ತಿ ನಗರದಲ್ಲಿ. ಬೆಂಗಳೂರು ಪೊಲೀಸರು ಎರಡೂ ಮನೆಗಳ ಹತ್ತಿರ ಕಾವಲಿಗೆ ನಿಂತರು. ಮೂರನೇ ದಿನ ರಾತ್ರಿ ಶ್ಯಾಮ್ ತನ್ನ ಎರಡನೇ ಹೆಂಡತಿಯ ಮನೆಗೆ ಬಂದಾಗ ಪೊಲೀಸರು ಅವನನ್ನು ಹಿಡಿದರು. ವಿಪರ್ಯಾಸವೆಂದರೆ ಮುನಿಯಪ್ಪನವರ ಟೀಮ್ಗೆ ಸಿಕ್ಕಿ ಬೀಳುವ ಮೂರು ದಿನಗಳ ಹಿಂದೆಯಷ್ಟೇ ಶ್ಯಾಮ್ ಮತ್ತು ರವಿ ಹೊಸಕೋಟೆ ಇನ್ಸ್ಪೆಕ್ಟರ್ ಶ್ರೀಧರ್ ಮೂರ್ತಿಯವರ ಟೀಮ್ ಕೈಯಿಂದ ಭಟ್ಟರಹಳ್ಳಿ ಹತ್ತಿರ ತಪ್ಪಿಸಿಕೊಂಡಿದ್ದರು. ಹಾಗಾಗಿ ಮುಂದಿನ ಒಂದು ವಾರ ಎಲ್ಲೂ ಹೋಗದಿರಲು ನಿಶ್ಚಯ ಮಾಡಿ ಸುಮ್ಮನಿದ್ದರು. ರವಿ ಹೊಸಕೋಟೆಯಲ್ಲಿದ್ದ ತನ್ನ ಮನೆ ಸೇರಿಕೊಂಡಿದ್ದ ಮತ್ತು ಶ್ಯಾಮ್ ತನ್ನ ಹೆಂಡತಿಯರ ಮನೆಗಳಿಗೆ ಭೇಟಿ ನೀಡಲು ಆರಂಭಿಸಿದ್ದ. ಶ್ಯಾಮ್ ಮತ್ತು ರವಿಯನ್ನ ವಿಚಾರಣೆಗೆ ಗುರಿಪಡಿಸಿದಾಗ ಪೊಲೀಸರಿಗೆ ಅವರ ಬಳಿ ಇದ್ದ 40 ಕೇಸುಗಳ ಜೊತೆಗೆ ಇನ್ನೂ 20 ಕೇಸುಗಳು ಹೊರಬಂದವು. ಆ 60 ಕೇಸುಗಳಲ್ಲಿ ಇವರ ಏಟಿಗೆ ಸ್ಥಳದಲ್ಲೇ ಜೀವ ಬಿಟ್ಟವರ ಸಂಖ್ಯೆ 23. ಸ್ವಲ್ಪ ದಿನಗಳ ಕಾಲ ಆಸ್ಪತ್ರೆಯಲ್ಲಿದ್ದು ಮತ್ತೆ ಮನೆಗೆ ಕರೆದುಕೊಂಡು ಹೋದ ಮೇಲೆ ಸತ್ತವರ ಸಂಖ್ಯೆ ಇನ್ನೂ 12 ಜನರಿದ್ದರು. ಎಲ್ಲಾ ಮನೆಗಳಿಗೂ ಭೇಟಿ ನೀಡಿದ ಪೊಲೀಸರಿಗೆ ಇವರಿಬ್ಬರ ಬಲಿಪಶುಗಳಲ್ಲಿ ಸತ್ತವರೇ ಬದುಕುಳಿದವರಿಗಿಂತ ಪುಣ್ಯವಂತರು ಎನ್ನಿಸುತ್ತಿತ್ತು. ಕೆಲವರು ಹೊಡೆತದ ಶಾಕ್ಗೆ ತಮ್ಮ ದೃಷ್ಟಿಯನ್ನೇ ಕಳೆದುಕೊಂಡಿದ್ದರು. ಇನ್ನೂ ಕೆಲವರು ಪ್ಯಾರಾಲಿಸಿಸ್ ಆಗಿ ಜೀವನವಿಡೀ ಹಾಸಿಗೆಯಲ್ಲಿ ಕಳೆಯುವಂತಾಗಿತ್ತು. ಕೆಲವರು ತಮ್ಮ ಜ್ಞಾಪಕ ಶಕ್ತಿಯನ್ನೇ ಕಳೆದುಕೊಂಡಿದ್ದರು. ಮತ್ತೆ ಇನ್ನೂ ಕೆಲವರಿಗೆ ಬುದ್ಧಿ ಭ್ರಮಣೆಯಾಗಿತ್ತು. ಇನ್ನೂ ಕೆಲವರಿಗೆ ತಮ್ಮ ಸಾಮಾನ್ಯ ಜೀವನ ನಡೆಸಲು ವರ್ಷಗಳೇ ಬೇಕಾದವು. ಒಂದು ಘಟನೆಯಲ್ಲಂತೂ ಹೆಂಡತಿ ಸತ್ತು ಹೋಗಿ ಗಂಡ ಪ್ಯಾರಾಲಿಸಿಸ್ ಆಗಿದ್ದ. ಯಾರಿಗೂ ಅಂದು ಏನಾಯಿತು ಹೇಗಾಯಿತು ಎನ್ನುವ ಬಗ್ಗೆ ಕಿಂಚಿತ್ತೂ ಗೊತ್ತಿರಲಿಲ್ಲ. ಶ್ಯಾಮ್ ಒಬ್ಬ ವಿಲಕ್ಷಣ ವ್ಯಕ್ತಿಯಾಗಿದ್ದನು. ರವಿ ದಿಕ್ಕಿಲ್ಲದವನಾಗಿದ್ದರಿಂದ ಶ್ಯಾಮ್ ಜೊತೆಯಲ್ಲಿ ಇರುತ್ತಿದ್ದನು. ಶ್ಯಾಮ್ಗೆ ಗಾಂಜಾ ಸೇದುವ ಅಭ್ಯಾಸವಿತ್ತು. ಗಾಂಜಾ ಸೇವಿಸಿ ಒಂದು ಬಿಯರ್ ಕುಡಿದು ತನ್ನ ಯಮಹಾ ಬೈಕ್ ಹತ್ತಿದರೆ ಆತನನ್ನ ಹಿಡಿಯುವವರೇ ಇರುತ್ತಿರಲಿಲ್ಲ. ಮೊದಮೊದಲು ಸಣ್ಣ ಪುಟ್ಟ ಕಳುವು ಮಾಡಿಕೊಂಡು ಇರುತ್ತಿದ್ದ ಶ್ಯಾಮ್ಗೆ ಅವನ ಖರ್ಚಿಗೆ ದುಡ್ಡು ಸಾಲುತ್ತಿರಲಿಲ್ಲ. ಇನ್ನು ರವಿಯನ್ನು ಸಹ ಸಾಕಬೇಕಿತ್ತು. ಜೊತೆಯಲ್ಲಿ ಮೂವರು ಹೆಂಡತಿಯರು ಬೇರೆ. ಆಗ ಅವನ ತಲೆಗೆ ಬಂದ ಉಪಾಯವೇ ಹೈವೇ ರಾಬರಿ. ಸಾಧಾರಣವಾಗಿ ರಾತ್ರಿ ಸಮಯದಲ್ಲಿ ಹೈವೇಯಲ್ಲಿ ಹೋಗುವಾಗ ಮೋಟಾರ್ ಸೈಕಲ್ ವೇಗವಾಗಿ ಓಡಿಸುತ್ತಿರುತ್ತಾರೆ. ಅಂತಹ ಸಮಯದಲ್ಲಿ ಸ್ವಲ್ಪ ಬ್ಯಾಲೆನ್ಸ್ ತಪ್ಪಿದರೂ ಬೀಳುವುದು ಗ್ಯಾರಂಟಿ. ಹಾಗೆ ಬ್ಯಾಲೆನ್ಸ್ ತಪ್ಪುವಂತೆ ಮಾಡಲು ಏನು ಮಾಡಬಹುದು ಎಂದು ಯೋಚಿಸುವಾಗಲೇ ಹೊಳೆದದ್ದು ಹಿಂದಿನಿಂದ ರಾಡ್ನಲ್ಲಿ ಹೊಡೆಯುವುದು ಎಂದು. ತಾನು ಬೈಕ್ ಓಡಿಸುವುದರಲ್ಲಿ ನಿಸ್ಸೀಮ ಎಂಬ ಆತ್ಮವಿಶ್ವಾಸ ಇದ್ದ ಶ್ಯಾಮ್ ರವಿಗೆ ಹಿಂದುಗಡೆ ಕುಳಿತುಕೊಂಡು ಬೈಕ್ ವೇಗವಾಗಿ ಹೋಗುವಾಗ ಕ್ರ್ಯಾಶ್ ಗಾರ್ಡ್ ರಾಡ್ ಬೀಸುವುದನ್ನು ಹೇಳಿಕೊಟ್ಟ. ರವಿ ರಾಡ್ ಬೀಸುವುದನ್ನು ಸರಿಯಾಗಿ ಅಭ್ಯಾಸ ಮಾಡಿದ ಮೇಲೆ ಅವರಿಬ್ಬರ ಹೈವೇ ರಾಬರಿ ಆರಂಭವಾಗಿತ್ತು. ಶ್ಯಾಮ್ಗೂ ಗೊತ್ತಿತ್ತು ಹೈವೇಗಳಲ್ಲಿ ಬಿದ್ದ ಮೋಟಾರ್ ಸೈಕಲ್ಗಳನ್ನು ಪೊಲೀಸರು ಆಕ್ಸಿಡೆಂಟ್ ಎಂದು ನಂಬುತ್ತಾರೆ ಎಂಬ ವಿಷಯ. ಆದರೆ ಒಂದೆರಡು ಘಟನೆಗಳಲ್ಲಿ ಶ್ಯಾಮ್ ಎಣಿಸಿದಂತೆ ಆಗಿರಲಿಲ್ಲ. ಅದೊಂದು ದಿನ ಮೈಸೂರು ರಸ್ತೆಯ ಕಡೆ ಯಾರಾದರೂ ಸಿಗುತ್ತಾರೆಯೇ ಎಂದು ಹೊರಟ ಶ್ಯಾಮ್ ಮತ್ತು ರವಿಗೆ ಚನ್ನಪಟ್ಟಣದ ಹತ್ತಿರದವರೆಗೆ ಯಾರೂ ಸಿಕ್ಕಿಲ್ಲ. ಚನ್ನಪಟ್ಟಣಕ್ಕಿಂತ ಸ್ವಲ್ಪ ಮುಂಚೆ ಹೈವೇ ಪಕ್ಕದಲ್ಲಿ ಇದ್ದ ಸಣ್ಣ ರಸ್ತೆಯಲ್ಲಿ ಒಂದು ಸಣ್ಣ ಲೈಟ್ ಹೋಗುತ್ತಿದ್ದದ್ದು ಕಂಡಿದೆ. ಅದು ನಿಧಾನವಾಗಿ ಹೋಗುತ್ತಿದ್ದರೂ ಯಾರೂ ನಡೆದುಕೊಂಡು ಹೋಗುತ್ತಿಲ್ಲ ಎನ್ನುವುದು ಗೊತ್ತಾಗಿದೆ. ತಕ್ಷಣವೇ ಶ್ಯಾಮ್ ಬೈಕನ್ನು ಆ ಕಡೆಗೆ ತಿರುಗಿಸಿದ್ದಾನೆ. ಅಲ್ಲಿ ನೋಡಿದರೆ ಒಂದು ಮೊಪೆಡ್ನಲ್ಲಿ ಒಬ್ಬ ಗಂಡಸು ಒಬ್ಬ ಹೆಂಗಸು ಹೋಗುತ್ತಿರುವುದು ಕಂಡಿದೆ. ತಕ್ಷಣವೇ ಶ್ಯಾಮ್ ಆ ಮೊಪೆಡ್ ಹಿಂದಿನಿಂದ ಓವರ್ಟೇಕ್ ಮಾಡುವಾಗ ರವಿ ಹೆಂಗಸಿನ ತಲೆಗೆ ರಾಡ್ ಬೀಸಿದ್ದಾನೆ. ಆಕೆಗೆ ಪೆಟ್ಟು ಬಿದ್ದು ಜೋಲಿ ಹೊಡೆದಾಗ ಮೊಪೆಡ್ ಓಡಿಸುತ್ತಿದ್ದವನು ಬ್ರೇಕ್ ಹಾಕಿ ಕಾಲು ಕೊಟ್ಟು ನಿಲ್ಲಿಸಿದ್ದಾನೆ. ಶ್ಯಾಮ್ ಸಹ ಬೈಕ್ ನಿಲ್ಲಿಸಿದ್ದಾನೆ. ತಕ್ಷಣವೇ ರವಿ ತನ್ನ ಕೈಲಿದ್ದ ರಾಡನ್ನು ಅವನ ತಲೆಗೂ ಬೀಸಿದ್ದಾನೆ. ಇಬ್ಬರೂ ಅಲ್ಲಿಯೇ ಕುಸಿದು ಬಿದ್ದಿದ್ದಾರೆ. ಇವರಿಬ್ಬರನ್ನು ತಡಕಾಡಿ ನೋಡಿದರೆ ಶ್ಯಾಮ್ ಮತ್ತು ರವಿಗೆ ಸಿಕ್ಕಿದ್ದು 2.5 ರೂಪಾಯಿಗಳ ಚಿಲ್ಲರೆ ಮಾತ್ರ. ಆ ಮೊಪೆಡ್ನಲ್ಲಿ ಇದ್ದವರೇ ಪಿತಕಿದ ಬೇಳೆ ಮತ್ತು ಅವಳ ಅಳಿಯ ಚಂದ್ರ. ಇನ್ನೂ ಒಮ್ಮೆ ನೆಲಮಂಗಲ ರಸ್ತೆಯಲ್ಲಿ ಒಂದು ಸುತ್ತು ಹಾಕಿ ಏನೂ ಸಿಗಲಿಲ್ಲ ಎಂದು BEL ಮಾರ್ಗವಾಗಿ ನಂದಿ ಬೆಟ್ಟದ ಕಡೆಗೆ ಹೊರಟಿದ್ದಾರೆ. BEL ಸರ್ಕಲ್ ದಾಟಿ MS ರಾಮಯ್ಯ ಕಾಲೇಜಿನ ಹತ್ತಿರ ಬರುವಾಗ ಅವರ ಎದುರಿನಿಂದ ಒಂದು ಕೈನೆಟಿಕ್ ಹೊಂಡ ದಾಟಿದೆ. ಅದರಲ್ಲಿದ್ದದ್ದು ಒಬ್ಬಳೇ ಮಹಿಳೆ. ಸ್ವಲ್ಪ ಮುಂದೆ ಹೋಗಿ ಮತ್ತೆ ತಿರುಗಿಸಿಕೊಂಡು ಬಂದಾಗ ಕೈನೆಟಿಕ್ ಹೊಂಡ ರಸ್ತೆ ಬದಿಯಲ್ಲಿರುವ ಹೊಸ ಲೇಔಟ್ನ ಖಾಲಿ ಸೈಟುಗಳ ಮಧ್ಯೆ ಹೋಗುತ್ತಿದ್ದದ್ದು ಕಂಡಿದೆ. ತಕ್ಷಣವೇ ಆ ಲೇಔಟ್ ಕಡೆಗೆ ಶ್ಯಾಮ್ ತನ್ನ ಬೈಕನ್ನು ತಿರುಗಿಸಿದ್ದಾನೆ. ಕಚ್ಚಾ ರಸ್ತೆಯಾದ್ದರಿಂದ ಕೈನೆಟಿಕ್ ಹೊಂಡ ನಿಧಾನವಾಗೇ ಹೋಗುತ್ತಿತ್ತು. ವೇಗವಾಗಿ ಅದರ ಹತ್ತಿರ ಹೋಗುತ್ತಿದ್ದಂತೆ ರವಿ ತನ್ನ ಕೈಯಲ್ಲಿದ್ದ ರಾಡನ್ನು ಬೀಸಿದ್ದಾನೆ. ಆ ಮಹಿಳೆ ಅಲ್ಲೇ ನೆಲಕ್ಕುಳ್ಳಿದ್ದಾಳೆ. ಆಕೆಯ ಹೆಸರೇ ಸುಪರ್ಣ, ANZ ಗ್ರೀನ್ಲೆಸ್ ಬ್ಯಾಂಕಿನ ಅಧಿಕಾರಿ. ಆಕೆಯ ಬ್ಯಾಗನ್ನು ಹುಡುಕಿದ ಇವರಿಗೆ ಒಂದಷ್ಟು ದುಡ್ಡು, ಒಂದು ಚೈನ್ ಮತ್ತು 2 ಕಿವಿ ಓಲೆಗಳು ಸಿಕ್ಕಿವೆ. ಅವುಗಳನ್ನು ತೆಗೆದುಕೊಂಡು ಅಲ್ಲಿಂದ ಇವರು ಜಾಗ ಖಾಲಿ ಮಾಡಿದ್ದಾರೆ. ಮಾರನೇ ದಿನ ಪೊಲೀಸ್ ಬ್ಯಾಗ್ ತೆಗೆದು ನೋಡಿದಾಗ ಪರ್ಸಿನ ಬದಿಯಲ್ಲಿದ್ದ ಒಂದು ಸಣ್ಣ ಜಾಗದಲ್ಲಿ ಸ್ವಲ್ಪ ಹಣ ಸಿಕ್ಕಿದೆ. ಬ್ಯಾಂಕಿನಲ್ಲಿ ಕೆಲಸ ಮಾಡುತ್ತಿದ್ದ ಸುಪರ್ಣ ಅವರು ಹೆಚ್ಚು ಹಣವನ್ನು ತಮ್ಮ ಪರ್ಸಿನಲ್ಲಿ ಇಟ್ಟುಕೊಳ್ಳುತ್ತಿರಲಿಲ್ಲ. ಅವರು ಸಾಧಾರಣವಾಗಿ ಯಾವುದೇ ಚಿನ್ನದ ಆಭರಣವನ್ನು ಧರಿಸುತ್ತಿರಲಿಲ್ಲ. ಅಂದು ಆಫೀಸಿನಲ್ಲಿ ಪಾರ್ಟಿ ಇದ್ದದ್ದರಿಂದ ಚೈನ್ ಮತ್ತು ಓಲೆಯನ್ನು ತೆಗೆದುಕೊಂಡು ಹೋಗಿದ್ದಾರೆ. ಪಾರ್ಟಿಯಲ್ಲಿ ಧರಿಸಿ ಮತ್ತೆ ಅದನ್ನು ತಮ್ಮ ಪರ್ಸಿನಲ್ಲಿ ಇಟ್ಟುಕೊಂಡಿದ್ದಾರೆ. ಅದನ್ನು ಮನೆಯಲ್ಲಿ ಯಾರ ಹತ್ತಿರವೂ ಹೇಳದಿದ್ದರಿಂದ ಚಿನ್ನ ಹೋಗಿರುವ ವಿಷಯ ಸಹ ಯಾರಿಗೂ ಸರಿಯಾಗಿ ಗೊತ್ತಿರಲಿಲ್ಲ. ಹೈವೇ ರಾಬರಿಗೆ ಹೊರಡುವಾಗ ಶ್ಯಾಮ್ ಸಾಧಾರಣವಾಗಿ ಗಾಂಜಾ ಸೇದಿ ಒಂದು ಬಿಯರ್ ಕುಡಿದಿರುತ್ತಿದ್ದ. ಅವನು ಪ್ರತಿ ಬಾರಿ ಹಲ್ಲೆ ಮಾಡಿದಾಗ ಇಷ್ಟೇ ಸಿಗುತ್ತದೆ ಎಂದು ಹೇಳಲು ಬರುತ್ತಿರಲಿಲ್ಲ. ಚಂದ್ರ ಮತ್ತು ಪಿತಕಿದ ಬೇಳೆಯನ್ನ ಕೊಲೆ ಮಾಡಿದಾಗ ಇವರಿಗೆ ಸಿಕ್ಕಿದ್ದು 2.5 ರೂಪಾಯಿ ಚಿಲ್ಲರೆ ಮಾತ್ರ. ಇನ್ನೂ ಕೆಲವು ಸಲ ಅದೂ ಸಿಕ್ಕಿರಲಿಲ್ಲ. ಏನೂ ಸಿಕ್ಕದಿದ್ದಾಗ ಮಾರನೇ ದಿನ ಮತ್ತೆ ಯಾರನ್ನಾದರೂ ಹುಡುಕುತ್ತಾ ಹೊರಡುತ್ತಿದ್ದರು, ಏನಾದರೂ ಸಿಗುವವರೆಗೆ. ಸ್ವಲ್ಪ ಚಿನ್ನ ಸಿಕ್ಕಿದ ತಕ್ಷಣ ಶ್ಯಾಮ್ ಅದನ್ನು ತೆಗೆದುಕೊಂಡು ತಮಿಳುನಾಡಿನ ಗುಡಿಯಾತ್ತಮ್ಗೆ ಹೋಗುತ್ತಿದ್ದ. ಅಲ್ಲಿ ಒಬ್ಬ ವೇಶಿಯ ಜೊತೆ ಆತನಿಗೆ ಸಂಬಂಧವಿತ್ತು. ಅವಳ ಮುಖಾಂತರ ಆ ಚಿನ್ನವನ್ನು ಅಲ್ಲಿನ ಲೇವಾದೇವಿ ನಡೆಸುತ್ತಿದ್ದ ಒಬ್ಬನ ಹತ್ತಿರ ಅಡವಿಟ್ಟು ದುಡ್ಡು ತೆಗೆದುಕೊಂಡು ಬರುತ್ತಿದ್ದ. ಆ ಸಂದರ್ಭದಲ್ಲೇ ಒಮ್ಮೆ ಆ ವೇಶ್ಯೆ ಒಂದು ಚಿನ್ನದ ಆಭರಣವನ್ನು ತನಗೆ ಕೊಡುವಂತೆ ಕೇಳಿದ್ದಳು. ಆ ವಿಷಯದಲ್ಲಿ ಶ್ಯಾಮ್ ಮತ್ತು ಅವಳಿಗೆ ಜಗಳ ಕೂಡ ಆಗಿತ್ತು. ಕೊನೆಗೆ ಆಕೆಯೇ ಆ ಚಿನ್ನವನ್ನು ಕೂಡ ಅಡವಿಟ್ಟು ದುಡ್ಡು ತಂದು ಶ್ಯಾಮ್ ಕೈಯಲ್ಲಿ ಕೊಟ್ಟಿದ್ದಳು. ಅಂದು ಶ್ಯಾಮ್ ಸ್ನಾನಕ್ಕೆ ಹೋದಾಗ ವೇಶ್ಯೆಯು ಸ್ವಲ್ಪ ದುಡ್ಡು ಕದಿಯಲೆಂದು ಶ್ಯಾಮ್ನ ಪ್ಯಾಂಟಿನ ಜೇಬಿಗೆ ಕೈ ಹಾಕಿದ್ದಳು. ಆದರೆ ಈ ವಿಷಯದಲ್ಲಿ ಶ್ಯಾಮ್ ಬಹಳ ಹುಷಾರು. ಹಾಗಾಗಿ ಸ್ನಾನಕ್ಕೆ ಹೋಗುವಾಗ ದುಡ್ಡನ್ನೂ ಸಹ ತೆಗೆದುಕೊಂಡು ಹೋಗಿದ್ದನು. ಆಗ ಶ್ಯಾಮ್ ತನ್ನ ಯಮಹಾ ಮೋಟಾರ್ ಸೈಕಲ್ ಸರ್ವೀಸ್ ಮಾಡಿಸಿದ ಚೀಟಿ ಜೇಬಿನಲ್ಲಿ ಸಿಕ್ಕಿತು. ಅದನ್ನು ಆ ವೇಶ್ಯೆ ತನ್ನ ಬಳಿ ಮಾಹಿತಿಗಾಗಿ ಬಂದಿದ್ದ ಸಬ್ ಇನ್ಸ್ಪೆಕ್ಟರ್ಗೆ ಕೊಟ್ಟು ಶ್ಯಾಮ್ ಆಗಾಗ ಬಂದು ಚಿನ್ನ ಅಡವಿಟ್ಟು ದುಡ್ಡು ತೆಗೆದುಕೊಂಡು ಹೋಗುವ ವಿಷಯವನ್ನು ಹೇಳಿದ್ದಳು. ಮುಂದೆ ಪೊಲೀಸರು ಕೋರ್ಟಿನಲ್ಲಿ ಶ್ಯಾಮ್ ಮತ್ತು ರವಿ ವಿರುದ್ಧ 68 ಕೇಸುಗಳಲ್ಲಿ ಚಾರ್ಜ್ ಶೀಟ್ ಸಲ್ಲಿಸಿದ್ದರು. ದುರಂತ ಎಂದರೆ ಅರ್ಧಕ್ಕರ್ಧ ಕೇಸುಗಳಲ್ಲಿ ಪೋಸ್ಟ್ಮಾರ್ಟಮ್ ರಿಪೋರ್ಟ್ ಸಲ್ಲಿಕೆಯಾಗಿರಲಿಲ್ಲ. ಹೆಚ್ಚಿನ ಪೋಸ್ಟ್ಮಾರ್ಟಮ್ ರಿಪೋರ್ಟ್ಗಳು 2 ಅರ್ಥ ಕೊಡುತ್ತಿದ್ದವು. ಇವೆಲ್ಲ ಅಪರಾಧಿಗಳಿಗೆ ಕೋರ್ಟಿನಲ್ಲಿ ಸಹಾಯಕಾರಿಯಾಗುತ್ತಿದ್ದವು. ಆದರೂ ಪೊಲೀಸರು ಬೆನ್ನು ಬಿಡಲಿಲ್ಲ. ಕೇಸುಗಳು ವಿವಿಧ ಹಂತದಲ್ಲಿದ್ದಾಗಲೇ 8 ಕೇಸುಗಳಲ್ಲಿ ಶ್ಯಾಮ್ ಮತ್ತು ರವಿಗೆ ಜೀವಾವಧಿ ಶಿಕ್ಷೆಯಾಯಿತು. ಇಡೀ ವಿಚಾರಣೆ ನಡೆಯುವ ಸಮಯದಲ್ಲಿ ಅವರಿಬ್ಬರಿಗೆ ಬೇಲ್ ನೀಡಲು ಯಾವುದೇ ಕೋರ್ಟ್ ಸಹ ಒಪ್ಪಲಿಲ್ಲ. ಹಾಗಾಗಿ ಅವರಿಬ್ಬರು ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಸ್ವಲ್ಪ ಕಾಲ ಇದ್ದರು. ಅಲ್ಲಿಂದ ಅವರನ್ನು ಕೋಲಾರದ ಜೈಲಿಗೆ ವರ್ಗಾಯಿಸಲಾಯಿತು. ಸೆಂಟ್ರಲ್ ರೇಂಜ್ ಪೊಲೀಸರಿಗೆ ಚಳ್ಳೆಹಣ್ಣು ತಿನ್ನಿಸಿದರು ಶ್ಯಾಮ್ ಮತ್ತು ರವಿ ಬೆಂಗಳೂರು ಪೊಲೀಸರಿಂದ ತಪ್ಪಿಸಿಕೊಳ್ಳಲಾಗಲಿಲ್ಲ. ಅವರಿಗೆ 8 ಕೇಸುಗಳಲ್ಲಿ ಜೀವಾವಧಿ ಶಿಕ್ಷೆಯಾಗಿದ್ದು ಸರಿ, ಆದರೆ ಕೋಲಾರದ ಜೈಲಿನಲ್ಲಿ ಏನಾಯಿತು? ತಮ್ಮ ಜೀವಾವಧಿ ಶಿಕ್ಷೆಯ ಸಮಯದಲ್ಲಿ ಶ್ಯಾಮ್ ಮತ್ತು ರವಿ ಏನು ಮಾಡಿದರು, ಯಾರನ್ನ ಭೇಟಿಯಾದರು ಕೇಳಿ ಹ್ಯೂಮನ್ ಪಾಡ್ನಲ್ಲಿ Case 7 Episode 3 ಕಿಲ್ಲಿಂಗ್ ಮೆಷಿನ್ ಆಫ್ ಬೆಂಗಳೂರು.
ದಿಸ್ ಎಪಿಸೋಡ್ ಇಸ್ ಬ್ರಾಟ್ ಯು ಬೈ MTR ನೇಪಾಳ್. Indulge in the timeless legacy of MTR restaurants and savor their South Indian vegetarian cuisines, which is a true culinary journey. and Maya Publishing. Turn your literary dreams into reality with Maya Publishing, where your story finds its voice and comes into life in print. Scripted story by Vinay Madhav, narrated by Nandakumara GK, sound design, recording, mixing and mastering by Yatish Pujari and Manoj Karthik and Satish at Haribo Creation Studio, Bangalore. Directed by Ratisha B.R. Executive producer Vinay Madhav and produced by Human Podium. This podcast is based on true stories and real life events. While we strive for accuracy and authenticity, certain aspects such as dialogue, pacing and narrative sequence may have been enhanced or reconstructed for dramatic and entertainment purposes. Our intention is to provide a compelling and engaging listening experience while staying true to the essence of the stories being told. Keep in mind that some details may have been altered and condensed for storytelling reasons. We may refer to specific individuals or groups by their names in order to share stories, insights, or historical accounts. These references are intended to provide context and understanding and are based on publicly available information. We want to emphasize that these references are made solely for the purpose of providing accurate information and fostering a deeper understanding of our culture and society. We strive to approach these discussions with sensitivity and a commitment to treat all individuals and their stories with respect and sensitivity. This is made it very clear that this podcast is not with intent to hurt, disrespect, or encourage any person or people, institution, or community whatsoever.